ಹೋದ್ರೆ ಕದ್ದು ತಿಂದಾಗ ಲೆಕ್ಕ, ಅದಕ್ಕೆ ಬೆಲೆ ಇಲ್ಲ. ಪರಶುರಾಮ ದೇವರ ಆರಾಧನೆ ಭಾರಿ ದೊಡ್ಡದು. ಭಗವಂತ ಎಲ್ಲ ರೂಪಗಳು ಒಂದೇನೆ, ಅದಕ್ಕೆ ವಿಶೇಷ ಅಂತ ಕರೀತಾರೆ. ಭಗವಂತ ಮಾಡಿಕೊಂಡ ವಿಶೇಷವಾದ್ದರಿಂದ ಪರಶುರಾಮರ ಹತ್ರ ಹೋಗೋಣ, ನನ್ನ ಧರ್ಮ ತಪ್ಪೋದಿಲ್ಲ ಅಂತ ಹೊರಟ್ರೆ ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿನೋರ್ಜುನ, ಆರ್ತೋ ಜಿಜ್ಞಾಸುರರ್ಥಾರ್ಥಿ ಜ್ಞಾನೀಚ ಭರತರ್ಷಭ. ನಾಲ್ಕು ಜನ ನನ್ನ ಹತ್ರ ಬರ್ತಾರೆ, ಆರ್ತರು ಬರ್ತಾರೆ, ನೊಂದವರು ಬರ್ತಾರೆ, ಜಿಜ್ಞಾಸುಹು ತಿಳ್ಕೊಳ್ಳಕ್ಕೆ ಅಂತ ಅಪೇಕ್ಷಿತವರು ಬರ್ತಾರೆ, ಅರ್ಥಾರ್ಥಿ ಏನಾದ್ರು ಬೇಕು ಅಂತಿದ್ರೆ ಕೇಳಕ್ಕೆ ಬರ್ತಾರೆ, ಜ್ಞಾನೀಚ ಭರತರ್ಷಭ. ಈಗ ದ್ರೋಣಾಚಾರ್ಯ ಅರ್ಥಾರ್ಥಿಗಳಾಗಿ ಹೊರಟು ಪರಶುರಾಮರ ಹತ್ರ ಹೋದರು. ಪರಶುರಾಮರ ಹತ್ರ ಹೋದರು, ಪರಶುರಾಮ ದೇವರಿಗೆ ನಮಸ್ಕಾರ ಮಾಡಿದರು. ಇವರು ಪರಶುರಾಮರು ನೋಡ್ತಾ ಇದ್ದಾರೆ, ಬನ್ನಿ ಆಚಾರ್ಯ ಬನ್ನಿ ಅಂತ ಕರೆದು. ಯಾರು ಬ್ರಾಹ್ಮಣನ ಸ್ವಾಗತ ಮಾಡ್ತಾರೆ, ಬರೀ ಬ್ರಾಹ್ಮಣನ ಸ್ವಾಗತ ಮಾಡೋದಿಲ್ಲ, ಅವರು ಒಳಗಿರೋ ಬ್ರಾಹ್ಮಣ್ಯೇ ದೇವಾಯ ಭಗವಂತನನ್ನೇ ಆಧಾರ ಮಾಡಿದಾಗ ಲೆಕ್ಕ. ತತ್ರಾಪಿ ಅತಿಥಿಗಳು ಬೇರೆ, ಅತಿಥಿ ದೇವೋಭವ, ಬನ್ನಿ ಅಂತ ಕರೆದರು. ನಿಮಗೇನು ಬೇಕು ಅಂತ ಕೇಳಿದರು. ತಕ್ಷಣ ನನಗೊಂದು ಗೋವು ಬೇಕು ಅಂತ ಕೇಳಿದರು. ಪಾಪ ಗೋವು ಬೇಕು, ನನಗೆ ಗೋವು ಬೇಕಾ ನಿಮಗೆ? ದ್ರೋಣಾಚಾರ್ಯರೇ, ಸ್ವಲ್ಪ ನೀವು ಬೇಗ ಬಂದರೆ ಕೊಟ್ಬಿಡ್ತಾ ಇದ್ದೆ, ಈಗಷ್ಟೇ ಎಲ್ಲರೇ ಕೊಟ್ಟುಬಿಡಿಸ್ಬಿಟ್ಟೆ ಅಂತ ಹೇಳ್ತಾರೆ. ಸ್ವಲ್ಪ ಅಂದರೆ ಊಟ ಹಾಕ್ತಿದ್ದೆ, ಪಾತ್ರೆ ತೊಳೆದಾಯಿತು ಅಂದರೆ ಹಾಗೋ ಹಾಗೆ. ಈಗೆಲ್ಲ ಕೊಟ್ಟಾಯಿತು, ನನ್ನ ಹತ್ರ ಏನೂ ಇಲ್ಲ ಈಗ ಅಂತ, ಏನಾದರೂ ಕೊಡಲಿಕ್ಕಿಲ್ಲ, ಎಲ್ಲ ಕೊಟ್ಟಾಯಿತು. ಪರಶುರಾಮ ರೂಪದ ಈ ಮಾತು ನಮಗೆ ಹೊಸ ಒಂದು ಮುಖ ತೋರಿಸ್ತು, ಧರ್ಮಾಚರಣೆಯ ಹೊಸ ಮುಖ ತೋರಿಸ್ತಾರೆ. ನಾವೆಲ್ಲ ಏನು ತಿಳ್ಕೊಂಡಿರ್ತೇವೆ, ಬ್ರಾಹ್ಮಣರು ಅಂದರೆ ದಾನ ತಗೊಳ್ಳಬಹುದು, ತಗೊಳ್ಬೇಕು, ತಗೊಳ್ಳೇಬೇಕು, ಅಷ್ಟು ತಿಳ್ಕೊಂಡಿದ್ದೇವೆ ಹೊರತು ಇನ್ನೊಂದು ಮುಖ ನಮಗೆ ಗೊತ್ತಿಲ್ಲ. ಬ್ರಾಹ್ಮಣರಾದವರು ಆರು ಕೆಲಸ ಮಾಡಬೇಕಂತೆ ಶಾಸ್ತ್ರ ಹೇಳಿತು. ಆರು ಕೆಲಸ ಮಾಡಿದರೆ ಬ್ರಾಹ್ಮಣ. ಮೊದಲನೇದು ಅಧ್ಯಯನ, ಓದಬೇಕು. ಎರಡನೇದು ಅಧ್ಯಾಪನ, ಇನ್ನೊಬ್ಬರಿಗೆ ಪಾಠ ಹೇಳಿಕೊಡಬೇಕು. ಯಜನ, ತಾನು ಯಜ್ಞ ಮಾಡಬೇಕು. ಯಾಜನ, ಇನ್ನೊಬ್ಬರಿಗೆ ಯಜ್ಞ ಮಾಡಿಸಬೇಕು. ದಾನ, ಇನ್ನೊಬ್ಬರಿಗೆ ಕೊಡಬೇಕು. ಪ್ರತಿಗ್ರಹ ತಾನು ಇಸ್ಕೋಬೇಕು. ಅದು ಇಸ್ಕೊಳ್ಳೋದು ಲಾಸ್ಟ್ ಧರ್ಮ. ಅದು ನಮ್ಗೆ ಫಸ್ಟ್ ಆ್ಯಂಡ್ ಓನ್ಲಿ ಧರ್ಮ ಅಂದರೆ ಅದೊಂದೇ, ಫಸ್ಟ್ ಆ್ಯಂಡ್ ಲಾಸ್ಟ್ ಅದೊಂದೇ. ದಾನ ಆಯಾಮ ಬ್ರಾಹ್ಮಣ ಅಂತ ಹೊರಟುಬಿಡ್ತಾರೆ. ಪಾಪ ಹೇಳ್ತಾರೆ, ಬ್ರಾಹ್ಮಣ ದಾನ ತಗೊಳ್ಳೋದು ಕೂಡ ಲಾಸ್ಟ್ ಸ್ಟೇಜಲ್ಲೇ ಹೊರತು ಫಸ್ಟ್ ಅವನ ಜ್ಞಾನ ಹೇಳಬೇಕು. ಆಮೇಲೆ ಓದಬೇಕು, ಹೇಳಬೇಕು, ಯಜ್ಞ ಮಾಡಬೇಕು, ಯಜ್ಞ ಮಾಡಿಸಬೇಕು, ತಾನು ದಾನ ಕೊಡಬೇಕು. ಅವ್ರಿಗೆ ಸಂಪಾದನೆ ಇಲ್ಲ, ಅದಕ್ಕೆ ದಾನ ಇಸ್ಕೋಬೇಕು. ಇದು ಬ್ರಾಹ್ಮಣನಿಗೆ ಬಂದ ವೈಶಿಷ್ಟ್ಯ. ಅವನು ಬೇರೆ ಯಾವ ದೃಷ್ಟಿಯಿಂದ ಕೂಡ ಎಲ್ಲ ಥರ ಕರ್ಮಗಳನ್ನ ಆಚರಣೆ ಮಾಡಬೇಕು. ಅದು ಅನೇಕರು ಭಾವಿಸಿಲ್ಲ, ಪ್ರತಿಯೊಬ್ಬರು ಕೂಡ ತಾನು ದಾನ ಕೊಡಲೇಬೇಕು ಅಂತ ಹೇಳಿದ್ದಾರೆ. ದಾನ ಇಸ್ಕೊಳ್ಳೋನು ದಾನ ಕೊಡಬೇಕು, ತಾನು ಸತ್ತಾತ್ರ ಹುಡುಕ್ಬೇಕು. ಅನೇಕ ಜನ ಯಾತಕ್ಕೆ ಬ್ರಾಹ್ಮಣರಿಗೆ ದಾನ ಕೊಡ್ತಾರೆ ಅಂದರೆ ನಾವು ಸೆಲೆಕ್ಟ್ ಮಾಡಿಕೊಡೋದು ಕಷ್ಟ ಆಗ್ತದೆ, ಅವರಿಗೆ ಸುಲಭ ಆಗ್ತದೆ ಅಂತ ಗೊತ್ತವರು. ನಾವು ಯಾರಿಗೋ ಕೊಟ್ಬಿಡ್ಬಹುದಲ್ಲ, ಅವ್ರಿಗೆ ಸರಿಯಾಗಿ ಗೊತ್ತಿರ್ತದೆ ಯಾರು ಅಂತ ಹೇಳಿಬಿಟ್ಟು ಅದಕ್ಕೆ ಕೊಡ್ತಾರೆ ಹೊರತು ತಾನೇ ಉಪಯೋಗಿಸ್ಲಿ ಅಂತಲ್ಲ. ಆ ರೀತಿ ಉಪಯೋಗಿಸಿದ್ರೆ ಮಹಾಪಾಪ ಬರುತ್ತೆ ಅಂತ ಹೇಳ್ತಾರೆ. ಸ್ವಂತಕ್ಕೆ ಉಪಯೋಗಿಸೋದು ಮಹಾ ತಪ್ಪದು. ಒಂದು ಸ್ವಂತಕ್ಕೆ ಉಪಯೋಗಿಸ್ಲಿಕ್ಕೆ ಒಂದು ಪರ್ಸೆಂಟೇಜ್ ಟೈಪ್ ಇರುತ್ತೆ ಹೊರತು ಸಿಂಹಪಾಲು ದಾನದಲ್ಲೇ ವ್ಯಯ ಆಗಬೇಕು. ನಿಯಮ ಇದು ಒಂದು, ಅದನ್ನು ಕೆಲವರು ಇರ್ತಾರೆ. ನಾವು ದೊಡ್ಡಾಚಾರ ದಾನ ಮಾಡಬೇಕಾಗಿಲ್ಲ, ಸಣ್ಣ ಪುಟ್ಟವರು ದಾನ ಮಾಡಲಿ ಅಂದರೆ ಪರಶುರಾಮದೇವರಿಗೆ ದೊಡ್ಡಾಚಾರ್ಯರು ಸಿಗ್ತಾರ? ಸಾಕ್ಷಾತ್ ನಾರಾಯಣ ಮತ್ಸ್ಯ ಕೂರ್ಮಃ ವರಾಹಶ್ಚ ನಾರಸಿಂಹೋಥ ವಾಮನಃ ರಾಮೋ ರಾಮಶ್ಚ ಕೃಷ್ಣಶ್ಚ ಬುದ್ಧ ಕಲ್ಕೀಚಿ ತೇ ದಶ. ಭಗವಂತನ ದಶಾವತಾರಗಳಲ್ಲಿ ಪರಶುರಾಮ ರೂಪ ಒಂದು. ಆ ರೂಪದ ಎಷ್ಟು ದಾನ ಮಾಡಿದ್ದಾರೆ ಅಂದರೆ ಬಹುಶಃ ಜಗತ್ತಲ್ಲಿ ಯಾರೂ ಅಷ್ಟು ದಾನ ಮಾಡೋಕ್ಕೆ ಸಾಧ್ಯ ಇಲ್ಲ. ಭೂಮಿನಿಗೆಲ್ಲದೂ ಕೊಡೋದು. ಗೆದ್ದು ಗೆದ್ದು ಕೊಟ್ಟು ಎಷ್ಟು ಮಾಡಿದರು ಅಂದರೆ ಅವರು ದಾನ ಕೊಟ್ಟು ವಸ್ತುವನ್ನು ಮತ್ತೆ ವಾಪಸ್ ಇಸ್ಕೋಬಾರ್ದು, ಮತ್ತೆ ಅದನ್ನು ಉಪಯೋಗಿಸ್ಬಾರ್ದು. ತಾವು ಕೊಟ್ಟರೆ ಕೊಟ್ಟಾಗ ಲೆಕ್ಕ. ಪರಶುರಾಮದೇವರು ಯೋಚನೆ ಮಾಡಿದ್ರಂತೆ, ಅವರಿಗೆ ಇಡೀ ಜಗತ್ತೇ ಅವ್ರದ್ದು, ಈಶಾವಾಸ್ಯಂ ಇದಂ ಸರ್ವಂ. ಲೋಕಕ್ಕೆ ತೋರಿಸ್ಬೇಕಲ್ಲ, ಎಲ್ಲ ಭೂಮಿನಿಗೆರೋದು ದಾನ ಕೊಡ್ತಾ ಇದ್ದಾರೆ, ಇರಲಿಕ್ಕೆ ಜಾಗ ಬೇಕಲ್ಲ. ಅದಕ್ಕೋಸ್ಕರವೇ ಆ ಸಹ್ಯಾದ್ರಿ ಬೆಟ್ಟದಲ್ಲಿ ನಿಂತು ಬಾಣ ಹೊಡೆದರಂತೆ, ಬಿಸಾಕಿದರಂತೆ ಕೊಡ್ಲಿನ. ಆಗ ಸಮುದ್ರ ಹಿಂದಕ್ಕೆ ಸರಿಯಿತು, ಅದು ಪರಶುರಾಮ ಕ್ಷೇತ್ರ ಅಂತಾಯ್ತು. ನಾವು ಹೊಸ ಜಾಗ ಹುಡುಕ್ಬೇಕೆ ಹೊರತು ನಾವು ದಾನ ಕೊಟ್ಟ ಜಾಗದಲ್ಲಿ ವಾಸ ಮಾಡಬಾರ್ದು. ಇದು ಅಧ್ಯಯನ ತೋರಿಸ್ತಾ ಇತ್ತ. ಕೆಲವು ದಾನ ಕೊಟ್ಟ ಮಾಡಿಸ್ಕೊಂಡ್ಬಿಡೋ ಪದ್ಧತಿ ಜಾಸ್ತಿ ಇದೆ ಅನೇಕರಿಗೆ. ಕೊಟ್ಟ ಮಾಡಿಸ್ಕೊಂಡ್ರೆ ಅಲ್ಲ, ಕೊಟ್ಟ ಒನ್ಸ್ ಫಾರ್ ಆಲ್ ಗಾನದು ಉಪಯೋಗಿಸ್ಲೇಬಾರ್ದು ಅದನ್ನು. ಅದು ವಿಶೇಷವಾದ ಸಿದ್ಧಿ ಅಂತ ನಮಗೆ ತೋರಿಸ್ಲಿಕ್ಕೋಸ್ಕರ ಪರಶುರಾಮ ಏನು ಮಾಡಿಬಿಟ್ಟಿದ್ದಾರೆ, ಪರಶುರಾಮ ಕ್ಷೇತ್ರ ನಿರ್ಮಾಣವಾಯಿತು. ಅವರು ಬಿಟ್ಟ ಎಸೆದ ಕೊಳ್ಳೆಯಿಂದ ಬಿಟ್ಟ ಬಾಣದಿಂದ ಸಮುದ್ರ ಹಿಂದಕ್ಕೆ ಸರಿತಂತೆ. ರಾಮರೂಪದಿಂದ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದರು, ಕೃಷ್ಣ ರೂಪದಿಂದ ಸಮುದ್ರ ಸುತ್ತ ಸರಿಸಿ ಮಧ್ಯ ದ್ವೀಪವನ್ನು ಎಬ್ಬಿಸಿದರು, ದ್ವಾರಕೆಯನ್ನು. ಪರಶುರಾಮ ರೂಪದಿಂದ ಸಮುದ್ರ ಹಿಂದಕ್ಕೆ ತಡುತ್ತಾ ಇದ್ದಾರೆ. ಅದೇ ಇವತ್ತೆಲ್ಲ ಸಮುದ್ರ, ಇವತ್ತು ನೋಡಿ ನೋಡಿ ಆ ಪ್ರಾಂತವೆಲ್ಲ ಕೂಡ ಇವತ್ತು ನೋಡಿದ ತಕ್ಷಣ ಅನ್ನಿಸ್ತದೆ, ಘಟ್ಟದ ಮೇಲೆ ಘಟ್ಟದ ಕೆಳಗೆ. ಅಲ್ಲಿ ರೀತಿಯೇ ಬೇರೆ, ಅಲ್ಲಿ ಮಣ್ಣು ರೀತಿ ಬೇರೆ, ಇದು ಬೇರೆ, ಎಲ್ಲ ರೀತಿಯೇ ಬೇರೆ. ಪ್ರತಿಯೊಂದು ಬದಲಾಗಿರ್ತಕ್ಕಂಥ ಜಾಗ. ಇಡೀ ಜಗತ್ತಿನೊಳಗೆ ಅಂಥ ಜಾಗ ಎಲ್ಲೂ ಇಲ್ಲ. ಎಲ್ಲ ಕೊಟ್ಟಲ್ಲ ಹಾಗಿಲ್ಲ. ಮದ್ರಾಸ್ ಕಡೆಗೆ ಹೋಗಿ ಘಾಟೆ ಬರೋದಿಲ್ಲ, ಸೀದಾ ಮದ್ರಾಸ್ಗೆ ಹೋಗಿಬಿಡ್ತಾರೆ. ಇಲ್ಲಿ ಹೋದರೆ ಘಾಟೆ ಬರೋದು. ಘಾಟೆ ಯಾವುದಕ್ಕೆ ಕ್ರಿಯೇಟ್ ಆಯಿತು ಅಂದರೆ ಸಮುದ್ರ ಅಲ್ಲಿಂದ ಹಿಂದೆ ಸರ್ಕೊಂಡ ಜಾಗ. ಅದರಿಂದ ಕೆಳಗಿನ ಭಾಗ ಎಲ್ಲ ಕಳೆಕ್ಟ್ ಶುರುವಾಯಿತು. ಇದನ್ನು ಅರ್ಥ ಮಾಡಿಕೊಂಡ್ರೆ ಪರಶುರಾಮ ದೇವರು ಎಷ್ಟು ದಾನ ಮಾಡಿದ್ದಾರೆ ನಮಗೆಲ್ಲ ಎಷ್ಟು ತೋರಿಸಿ, ಅವ್ರು ಎಷ್ಟು ಪುಣ್ಯ ಬಂತು ಅಂತ ಹೇಳಕ್ಕೆ ಹೋಗಬಾರ್ದು. ಪರಮಾತ್ಮನಿಗೆ ಪುಣ್ಯದ ಪ್ರಶ್ನೆಯೇ ಇಲ್ಲ. ಆತ ಯಾರಾತ? ಇಡೀ ವಿಶ್ವದ ಸ್ವಾಮಿ ಆತ. ಆದ್ದರಿಂದ ಪ್ರೊಪ್ರೈಟರಿ ಸಂಬಳ ಎಷ್ಟು ತಗೋತಾನೆ ಅಂತ ಕೇಳಿದ್ರೆ, ಕಂಪ್ನಿನೇ ಒಂದು ಸಂಬಳ ತಗೋದಿರುವಂತೆ, ಮತ್ತೆ ಸಂಬಳ ಎಂಬ ಪ್ರಶ್ನೆ ವರ್ಕರ್ಸಿ ಮಾತ್ರ. ಇವತ್ತು ಭಗವಂತ ಸರ್ವತಂತ್ರ ಸ್ವತಂತ್ರ ಪರಿಪೂರ್ಣ ಎಲ್ಲವನ್ನು ಕಳಿಸಿ ತಾರೆ ಕೂತಿದ್ದಾನೆ, ದಾನ ಕೊಡಲಿಕ್ಕೆ ಕೂತಿದ್ದಾನೆ. ಅವರು ಬಂದರು, ಏನೂ ಇಲ್ಲ ಕೊಡಲಿಕ್ಕೆ, ಈಗ ಎಲ್ಲ ಕೊಟ್ಟಾಯ್ತು. ಅಂದರೆ ದಾನ ಎಷ್ಟು ಕೊಟ್ಟಿದ್ದಾರೆ ಅಂದರೆ, ನಮ್ಗೆ ದಾನ ಕೊಡೋ ಕೂಡ ಹ್ಯಾಕ್ ಕೊಡ್ತಾರೆ ಗೊತ್ತೇ ಇರೋ, ತಮ್ಗೆ ಉಳಿಸ್ಕೊಂಡು ಉಳಿದು ದಾನ ಕೊಡ್ತಾರೆ ಅಷ್ಟೇ, ಮೊದಲು ಕೊಡೋದಿಲ್ಲ. ಪರಿಸ್ಥಾನ ಹಾಗಲ್ಲ, ಏನೂ ಇಲ್ಲ ಆ ರೀತಿ ದಾನ ಕೊಟ್ಟಿದ್ದಾರೆ. ಇದು ಸರ್ವಸ್ವ ದಾನ ಅಂತ ಕರೀತಾರೆ. ಉಳಿಸ್ಕೊಂಡು ಕೊಡೋ ದಾನ ಅಲ್ಲ, ಕೊಟ್ಟಿದ್ದೇನೆಲ್ಲ ದಾನ ಮಾಡಿಬಿಡು. ಇದು ನಿಜವಾದ ಅರ್ಥ ರೀ, ಧರ್ಮದ ಪರಾಕಾಷ್ಠೆಯನ್ನು ಪರಮಾತ್ಮ ತೋರಿಸ್ತಾ, ಯಾವ ಭಕ್ತರು ಭಗವಂತನಷ್ಟು ಕೊಡಲಿಕ್ಕೆ ಸಾಧ್ಯ ಇಲ್ಲ ಅಂತ ತೋರಿಸಿದ್ದಾನೆ. ನಿಮಗೇನು ಬೇಕು ಎಲ್ಲ ಕೊಟ್ಟಾಯ್ತು, ಈಗ ಸ್ವಲ್ಪ ಕಾದರೂ ಕೊಡಬಹುದು. ಅಥವಾ ನೀವು ಬಂದಿದ್ದೀರಿ ಇಲ್ಲ ಅಂತ ಹೇಳೋದು ಸರಿಯಲ್ಲ, ಇದ್ದಿದ್ರಲ್ಲೇ ಕೊಟ್ಟು ಬಿಡ್ತೇನೆ ಅಂತ ಹೇಳಿ, ಇದ್ದಿದ್ರಲ್ಲೇ ಕೊಟ್ಟು ಬಿಡ್ತೇನೆ, ನನ್ನ ಹತ್ರ ಮೂರು ಉಳ್ಕೊಂಡಿದೆ ಅಂತ ಹೇಳುತ್ತಾರೆ. ಮೂರು ಉಳ್ಕೊಂಡಿದೆ, ಆತ್ಮ ವಿದ್ಯಾ ಶಸ್ತ್ರಂ ಏತಾವದಸ್ತಿ ತೇಷಾಂ ಮಧ್ಯೆ ರುಚಿತಂ ತ್ವಂ ಗೃಹಾಣ. ನಾನಿದ್ದೇನೆ, ನಾನೇ ಬಂದು ಬಿಡ್ತೇನೆ ನಿಮ್ಮ ಜೊತೆಗೆ, ಬರೀ ಅಂದರೆ ಬಂದೇ ಬಿಡ್ತೇನೆ. ಅಥವಾ ವಿದ್ಯಾ, ಬೇಕಾದಷ್ಟು ಪಾಠ ಹೇಳಿಕೊಡ್ತೇನೆ, ವಿದ್ಯಾದಾನ ಮಾಡ್ತೇನೆ, ತಗೊಂಡು ಹೋಗಿಬಿಡಬಹುದು. ಅಥವಾ ಶಸ್ತ್ರಂ, ನನ್ನ ಶಾರೀರಿಕ ಧನಸ್ಸು ಕಡಲೆ ಗಿಡ್ಲೆ ಇದೆಯಲ್ಲ, ಕೇಳಿದ್ರೆ ಕೊಟ್ಟು ಬಿಡ್ತೇನೆ. ಮೂರಲ್ಲಿ ಏದ್ ಬೇಕಾದ ತಗೊಂಡು, ತೇಷಾಂ ಮಧ್ಯೆ ರುಚಿತಂ ತ್ವಂ ಗೃಹಾಣ, ಚಾಯ್ಸ್ ನಿಮ್ಮದು, ಯಾವ್ದಾರ ತಗೊಡ್ರಿ ಅಂದ್ರೆ. ಆಗ ದ್ರೋಣಾಚಾರ್ಯ ನೋಡ್ತಾರೆ, ಪರಮಾತ್ಮ ನಿನ್ನ ಕರ್ಕೊಂಡು ಹೋದ್ರೆ ಗತಿ ಏನು? ಆ ಹುಡುಗನ ಕುಡ್ಸಕ್ಕೆ ಹಾಲು ಕುಡ್ಸಕ್ಕೆ ವ್ಯವಸ್ಥೆ ಇಲ್ಲ ನನಗೀಗ, ನಿನ್ನ ಕರ್ಕೊಂಡು ಹೋಗೋದು ಏನು ಬಂತು? ಒಂದರ್ಥ, ಹೊಡಗಿನ ಅರ್ಥ, ನಿನ್ನನ್ನು ಕರ್ಕೊಂಡು ಹೋಗಿಬಿಟ್ರೆ ನಿನ್ನ ಒಡೆತನ ನಾನು ಸ್ವಲ್ಪ ಮೇಲಾದಾಗ ಲೆಕ್ಕ, ಪರಿಸರಾಮದೇವರ ಬನ್ನಿ ಅಂತ ಕರ್ಕೊಂಡು ಹೋಗಿಬಿಟ್ರೆ ನಾನು ಸ್ವಾಮಿ ಆಗ್ತೇನೆ, ದಾಸರಾದಾಗ ಆಗ್ತೀರಿ. ನಿನ್ನ ಸಾಮ್ಯ ಚಿಂತನೆ ಮಾಡಿದ್ರೇನೆ ಅಂಧಂತಮಸ್ತಾಗ್ತದೆ ಅಂತ ಹೇಳ್ತಾರೆ. ನಾನು ಮೇಲೆ ನೀವು ಕೆಳಗದ್ದು ಗತಿಯೇನಾಗಬೇಕು? ಈ ಮಧ್ಯೆ ಸದಾ ನೀವು ಸ್ವಾಮಿ, ನಿಮ್ಮನ್ನ ನಾವು ನಮಸ್ಕಾರ ಮಾಡಬೇಕೆ ಹೊರತು ಪರಿಸರಾವರೇ ಬನ್ನಿ ಅಂತ ಕರೆಯೋ ಹಕ್ಕು ನನಗಿಲ್ಲ, ನಿಮ್ಮನ್ನು ತಗೊಳಕ್ಕೆ ಸಾಧ್ಯ ಇಲ್ಲ. ನೋಡಿ, ವೇದಾಂತವನ್ನು ತೋರಿಸ್ತಾರೆ, ಮಾತಿನೊಳಗೆ ತತ್ವಶಾಸ್ತ್ರವನ್ನು ಹೇಳ್ತಾರೆ. ದೇವರನ್ನ ನಾವು ಸ್ವಾಮಿ ಅಂತ ಆರಾಧನೆ ಮಾಡಬೇಕೆ ಹೊರತು ನಮ್ಮ ಕೈಲಿ ದೇವರಿದ್ದಾರೆ ಅಂತ ಆಗಬಾರದು, ದೇವರ ಕೈಲಿ ನಾವಿದ್ದೇವೆ ಅಂತ ಆಗಬೇಕು. ಅದಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗೋದಿಲ್ಲ ನಾನು. ನಿಮ್ಮ ಶಸ್ತ್ರಾಸ್ತ್ರ ತಗೊಂಡ್ಬಿಡಬಹುದು, ಉಪಯೋಗಿಸ್ಲಿಕ್ಕೆ ಅದು ತಗೊಂಡು ಏನು ಮಾಡ್ಬೇಕು ನಾನು? ಇದನ್ನು ಎತ್ತಲಕ್ಕೆ ಬರೋದಿಲ್ಲ, ತಗೊಂಡು ಏನು ಮಾಡ್ಬೇಕು? ಅದನ್ನು ಏನೇನು ಪ್ರಯೋಜನ ಇಲ್ಲ, ನಿಮ್ಮ ಶಸ್ತ್ರ ನೀವೇ ಎತ್ತಬೇಕೆ ಹೊರತು ಬೇರೆ ಯಾರಿಗೂ ಆಗೋದಿಲ್ಲ. ಆದ್ದರಿಂದ ಅದು ತಗೊಂಡ್ರೆ ಉಪಯೋಗಕ್ಕೆ ಬರೋದಿಲ್ಲ. ಡ್ರೈವಿಂಗ್ ಬರೋದೊಂದು ಕಾರ್ ತಗೊಂಡು ಏನು ಮಾಡ್ಬೇಕು ಈ ಮಧ್ಯೆ? ಅದು ಸಾಧ್ಯ, ನಾನು ಎತ್ತಲಕ್ಕೆ ಯಾರಿಗೂ ಎತ್ತಲಕ್ಕೆ ಬರೋದಿಲ್ಲ. ಮತ್ತೆ ಇನ್ನೂ ಡ್ರೈವರ್ ನಾನು ಇಟ್ಕೋಬಹುದು ಅಂದ್ರೆ, ಇಲ್ಲಿ ಯಾರು ಎತ್ತಲಕ್ಕೆ ಬರೋದಿಲ್ಲ, ಶಸ್ತ್ರಾಸ್ತ್ರಗಳನ್ನ ನೀವೇ ಇಟ್ಕೊಂಡ್ಬಿಡಿ, ಬೇಡ. ವಿದ್ಯಾದಾನ ಮಾಡ್ತೀವಿ ಅಂದ್ರಲ್ಲ, ಅದನ್ನು ಮಾಡಿಬಿಡಿ, ನಾವು ಪಾಠ ಕೇಳ್ತಾರೆ ಹೇಳಿ ಅಂತ ಕೂತ್ಕೊಂಡ್ರೆ ಗುರುಭ್ಯೋ ನಮಃ ಶುರುವಾಯ್ತು. ಅವ್ರು ಪಾಠ ಹೇಳೋದು, ಇವ್ರು ಕೇಳೋದು. ಒಂದು ದಿವಸ ಆಯಿತು, ಎರಡು ದಿವಸ ಆಯಿತು, ವಾರ ಆಯಿತು, ತಿಂಗಳಾಯಿತು, ಎರಡು ತಿಂಗಳಾಯಿತು, ವರ್ಷ ಆಯಿತು, ಒಂದು ವರ್ಷ ಆಯಿತು, ಎರಡು ವರ್ಷ ಆಯಿತು, ನಾಲ್ಕು ವರ್ಷ ಆಯಿತು, 12 ವರ್ಷ ಆಯಿತು. ಅರ್ಜೆಂಟ್ ಹಾಲು ತಳ್ಳಕ್ಕೆ ಬಂದವರು ಪಾಪ ಅರ್ಥ ಮಾಡಿಕೊಂಡ್ರೆ ಎಂಥ ಕಥೆ ಇದು. ಒಂದು ನಂಬಲಿಕ್ಕೆ ಸಾಧ್ಯ ಇಲ್ಲ, ನಡೆದಿದ್ದು ನಿಜ. ನಂಬಲಿಕ್ಕೆ ಅಸಾಧ್ಯ, ನಡೆದಿದ್ದು ನಿಜ. ಅವ್ರು ಹೇಳೋದು, ಇವ್ರು ಕೇಳೋದು. ಹಾಗೆ ಯಾಕೆ ಮಾಡಿದ್ರಿ ಇವರು? ನಾವು ಮರ್ತಾ ಮರ್ತು ಬಿಟ್ರ ಅಂದರೆ ಮರಿಲಿಲ್ಲ. ಒಬ್ಬ ಜ್ಞಾನಿ ಆದ ಲಕ್ಷಣನೇ ಹಾಗೆ ಅಂತ ಹೇಳ್ತಾರೆ. ಜ್ಞಾನ ಕಾರ್ಯದಲ್ಲಿ ಇನ್ವಾಲ್ವ್ ಆದ ಬ್ರಾಹ್ಮಣ ಅಂದರೆ ಅವನಿಗೆ ಮೈ ಮೇಲೆ ಎಚ್ಚರನೇ ಇರೋದಿಲ್ಲ. ಈ ಟಿ ವಿ ನೋಡ್ತಾ ನೋಡ್ತಾನೆ ಕಳ್ತಾನ, ಆದರೂ ಮೈ ಮೇಲೆ ಜ್ಞಾನ ಇರೋದಿಲ್ಲ. ಅಂಥದ್ದು ಭಗವಂತನ ಬಾಯಿಯಿಂದ ಶಾಸ್ತ್ರ ಬರ್ತಿದ್ದಾಗ ದೇವರನ್ನ ಸಾಕ್ಷಾತ್ ತಿರುಪತಿ ವೆಂಕಟೇಶ್ವರ ಒಂದು ಕ್ಷಣ ನಾವು ನೋಡ್ಲಿಕ್ಕೆ ಎಷ್ಟು ಕಾತರರಾಗಿರ್ತೇವೆ. ಅಂಥವ್ರ ಮುಂದೆ ವರ್ಷಗಟ್ಟಲೆ ಕೂಡ ಯೋಗ ಬಂದರೆ ದ್ರೋಣಾಚಾರ್ಯ ಕಳ್ಕೊಳ್ಳಿಲ್ಲ. ಅದಕ್ಕೆ ಇದಕ್ಕೆ ಅವನನ್ನು ಬ್ರಾಹ್ಮಣ ಅಂತ ಕರೆಯೋ. ಬ್ರಹ್ಮ ಅನತೀತಿ ಬ್ರಾಹ್ಮಣ, ದೇವರಿಗೋಸ್ಕರ ಯಾರು ಪ್ರಾಣ ಕೊಡೋಕ್ಕೂ ತಯಾರಾಗ್ತಾರಲ್ಲ ಅವರನ್ನ ಬ್ರಾಹ್ಮಣ ಅಂತ ಕರಿಬೇಕೆ ಹೊರತು, ಈ ವೇಷಭೂಷಣಗಳೆಲ್ಲ ಸೆಕೆಂಡರಿ, ಬೇಡ ಅಂತಲ್ಲ, ಸೆಕೆಂಡರಿ ಅದು. ಪ್ರೈಮರಿ ಅಂದ್ರೆ ಅದಿರಬೇಕು, ಇಲ್ಲದೆ ಹೋದರೆ ಅದು ಭಾರಿ ಅವಮಾನ ಮಾಡಿದಾಗ ಲೆಕ್ಕ. ಆದ್ದರಿಂದ ದ್ರೋಣಾಚಾರ್ಯರು ಅಂದರೆ ದ್ರೋಣಾಚಾರ್ಯರೇನೆ, ಬೃಹಸ್ಪತ್ಯಾಚಾರ್ಯರ ಜೊತೆಗೆ ಸ್ವತಃ ವಿದ್ಯಾ ವಾಚಸ್ಪತಿ ಅಂತವರ ಹೆಸರು. ವಾಚಸ್ಪತಿ ಎಂಬ ಅವರಿಗೆ ಸರತಕ್ಕಂಥ ಹೆಸರು, ಅಂಥ ಬ್ರಹ್ಮಣಸ್ಪತಿ ಅಂತವರ ಹೆಸರು. ಸಾಕ್ಷಾತ್ ಪರಬ್ರಹ್ಮ ಹಿಡ್ತಿರಬೇಕಾದ್ರೆ ಸಂಪೂರ್ಣವಾಗಿ ಇನ್ವಾಲ್ವ್ ಆಗಿಬಿಟ್ಟು ಯೋಚನೆ ಮಾಡಲಿಲ್ಲ ಅನ್ನು ಇದಕ್ಕೆ ಹೇಳ್ತಾರೆ. ಜ್ಞಾನ ಕಾರ್ಯದೊಳಗೆ ಬ್ರಾಹ್ಮಣ ಏನನ್ನೂ ತ್ಯಾಗ, ದಧೀಚಿ ಮುನಿಗಳು ತಮ್ಮ ದೇಹವನ್ನೇ ತ್ಯಾಗ ಮಾಡ್ತಾರೆ. ನಾರಾಯಣ ವರ್ಮ ಹೇಳ್ಕೊಡ್ಬೇಕು ಅಂತ ಹೇಳಿದ್ದಕ್ಕೆ ತಮ್ಮ ಪ್ರಾಣತ್ಯಾಗವನ್ನು ಮಾಡಿದ್ರು ಸರಿನೇ, ಹೇಳ್ಕೊಡ್ತೇನೆ ಅಂತ ಹೇಳಿದ್ದಾರೆ. ಅದಕ್ಕಿಂತ ದೊಡ್ಡವರ ಭಾಗವತ ಕೇಳ್ತಾ ಕೂತಿದ್ದಾನೆ ವಿದೇಹ ಜನಕರಾಜ. ಇಡೀ ಜನ ಬೆಂಕಿ ಹೊತ್ತಿದೆ ಊರಿಗೆ ಅಂತ ಸುದ್ದಿ ಬಂದಿದೆ, ಇಷ್ಟಾರು ಹೇಳಕ್ಕೆ ತಯಾರಿಲ್ಲ. ಅಂತ ಬೆಂಕಿ ಬಂತು, ಹತ್ರ ಬಂತು, ಹತ್ರ ಬಂತು, ಏ ಪರವಾಗಿಲ್ಲ ಬರಲಿ, ನೀವು ಹೇಳಿ ಭಾಗವತ ಅಂತ ಕೇಳ್ತಾವೆ. ವೇದವ್ಯಾಸರು ಭಾಗವತ ಹೇಳ್ತಿದ್ದಾಗ ಜನಕರಾಜ ಎದ್ದೊಳಕ್ಕೆ ಹೋಗಲಿಲ್ಲ. ವೇದವ್ಯಾಸದೇವರು ನಾರಾಯಣ ಭಾಗವತ ಹೇಳ್ತಾ ಇದ್ದಾರೆ, ಪರಶುರಾಮ ನಾರಾಯಣ ಅವರು ಶಾಸ್ತ್ರ ಹೇಳ್ತಾ ಇದ್ದಾರೆ. ಅವರಿಗೆ ಬಿಟ್ಟೋದ್ರೆ ಸಾಧ್ಯವೇ ಆಗಲಿಲ್ಲ. ಮಗನ ಮೇಲಿನ ಮೋಹಕ್ಕಿಂತ, ಮಮತೆಗಿಂತ ವಿದ್ಯೆ ಮೇಲಿನ ಪ್ರೀತಿ ಜಾಸ್ತಿ ಆಯ್ತಲ್ಲ, ಅದಕ್ಕೆ ಅವರು ತುಂಬ ಯೋಗ್ಯರು ಅಂತ ಹೇಳೋದು ಗುರುತದ. ಒಂದು 12 ವರ್ಷ ಆಯಿತು, ಪರಶುರಾಮದೇವ್ ಸುಮ್ಮನೆ ವಿದ್ಯೆ ಹೇಳ್ಕೊಡಬಾರದೆ, ವೇದ ವಿದ್ಯೆ ಹೇಳ್ಕೊಡಬಾರದೆ, ಹೇಳ್ಕೊಡ್ತಾ 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 ಶಾಸ್ತ್ರದ ಜೊತೆಗೆ ಶಸ್ತ್ರಾಸ್ತ್ರ ವಿದ್ಯೆನೂ ಹೇಳ್ಕೊಟ್ಬಿಟ್ಟರು. ಶಸ್ತ್ರಾಸ್ತ್ರ ವಿದ್ಯೆ ಹೇಳ್ಕೊಡ್ತಾ ಇದ್ದಾರೆ, ಅದನ್ನೆಲ್ಲ ಕೇಳಿಸ್ಕೊಂಡ್ರು. ಬಹಳಷ್ಟು ಆಶ್ಚರ್ಯ ಆಯಿತು. ಪರಮಾತ್ಮ ನೋಡಿ ಅಯಾಚಿತವಾಗಿ ಶಸ್ತ್ರಾರ್ಥ ಕೇಳಕ್ಕೆ ಬಂದೇ ಇಲ್ಲ ಅವರು, ಸುಮ್ಮನೆ ಪರಮಾತ್ಮ ಹೇಳ್ಕೊಟ್ಟು ಬಿಟ್ಟಂತೆ. ಯಾತಕ್ಕೆ ಹೇಳ್ಕೊಡು, ಸುಮ್ಮನೆ ಹೇಳ್ಕೊಟ್ಟರುದಲ್ಲ, ಪರಶುರಾವದೇವರು ಸಂಕಲ್ಪ ಮಾಡಿಯೇ ಹೇಳ್ಕೊಟ್ರು ಅಂತ ಹೇಳ್ತಾರೆ. ಈ ದ್ರೋಣಾಚಾರ್ಯರನ್ನು ನಾನೀಗ ಭೂಭಾರ ಹರಣ ಕಾರ್ಯಕ್ಕೆ ಉಪಯೋಗಿಸಬೇಕು ಅಂತ ಪರಮಾತ್ಮ ತೀರ್ಮಾನ ಮಾಡ್ತಾ ಇದ್ದಾರೆ. ಭೂಭಾರ ಹರಣ ಕಾರ್ಯಕ್ಕೆ ಉಪಯೋಗಿಸಬೇಕು. ಪಾಂಡವರು ಅವತಾರ ಮಾಡಿದ್ದಾರೆ, ದುರ್ಯೋಧನ ಕಡೆಯ ರಾಕ್ಷಸರನ್ನು ಸಂಹಾರ ಮಾಡೋಕ್ಕೋಸ್ಕರವಾಗಿ ಅವರು ಅವತಾರ ಮಾಡಿದ್ದಾರೆ. ಮತ್ತು ಪಾಂಡವರ ಸೇವೆಗೋಸ್ಕರವಾಗಿ ತುಂಬ ಜನ ದೇವತೆಗಳೆಲ್ಲ ಅವತಾರ ಮಾಡಿ ಬಂದಿದ್ದಾರೆ. ಮುಂದೆ ಯುದ್ಧ ಆಗ್ತಾ ಹೋಗುತ್ತೆ. ಪಾಂಡವರು ಭೀಮಾದಿಗಳು ಕೌರವರ ಕಡೆ ಕೊಲ್ತಾ ಹೋಗ್ತಾರೆ. ಆ ಯುದ್ಧ ಮುಗೀತದೆ. ಆ ರೀತಿ ಮುಗಿಲಕ್ಕೆ ಹೊರಟು ಬಿಟ್ಟಾಗ ಪಾಂಡವರುಗಳ ಅವತಾರ ಮಾಡಿ ಬಂದವರು ಇದ್ದಾರಲ್ಲ, ಅವರು ವಾಪಸ್ ಹೋಗ್ಬೇಕಲ್ಲ. ಈ ಮಧ್ಯೆ ಅವರ ಅವತಾರ ಮುಗಿಸಿ ವಾಪಸ್ ಹೋಗ್ಬೇಕಲ್ಲ. ಅವ್ರು ವಾಪಸ್ ಹೋಗದೆ ಹೋಗ್ಬಿಟ್ರೆ 7-7 ಸೈನ್ಯ ಹಾಗೆ ಉಳಿಯುತ್ತೆ ಕೊನೆಗೆ. ಆ ಉಳಿಬಾರದು ಅದು ಒಂದು. ಯಾಕೆಂದ್ರೆ ತುಂಬ ಸೂಕ್ಷ್ಮ ವಿಚಾರಗಳವೆಲ್ಲ ಕೂಡ. ಕಲಿಯುಗ ಆದ ಗೆಂಡದು ಒಂದು. ಯುದ್ಧ ಮುಗಿಯುವ ದಿವಸಕ್ಕೆ ಸರಿಯಾಗಿ ಕಲಿಯುಗ ದ್ವಾಪರ ಯುಗ ಮುಗೀತು. ಕಲಿಯುಗ ಪ್ರಾರಂಭವಾಗ್ತದೆ. ಆಮೇಲೆ ಯಾವಾಗ ಭೀಮಸೇನ ದೇವರನ್ನು ತಡೆ ಮುರಿದು ಬಿಡಿಸ್ತಾರೆ ಅಲ್ಲಿಗೆ ದ್ವಾಪರ ಯುಗ ಮುಗೀತು, ಕಲಿಯುಗ ಪ್ರಾರಂಭವಾಯಿತು. ಆಗಿರೋ 7-8 ಸೈನ್ಯ ಹಾಗೆ ಇದ್ದು ಬಿಟ್ರೆ, 8-7 ಸೈನ್ಯ ಇದ್ರೆ, ಅಭಿಮನ್ಯು ಮೊದಲಾದವರು ಇದ್ದು ಬಿಟ್ರೆ, ಅಂತಂತಹ ದ್ರುಪದ ರಾಜ, ವಿರಾಟ ರಾಜ ಎಂತೆಂಥವರಿದ್ದಾರೆ, ಅವರ್ಯಾರು ಇದ್ರೆ ಕಲಿಯುಗ ಎಂಟರ್ ಆಗಲಿಕ್ಕೆ ಬರೋದಿಲ್ಲ. ಕಲಿಯುಗ ಬರಲಿಕ್ಕೆ ಆಗೋದಿಲ್ಲ. ಕಲಿಯುಗ ಬರಬೇಕೀಗ. ಕಲಿಯುಗ ಬರಬೇಕು, ಕಾಲಧರ್ಮ ಅದು. ಇವರೆಲ್ಲ ಇದ್ರೆ ಬರೋದಿಲ್ಲ. ಇವ್ರು ಹೋಗಲೇಬೇಕು. ಇವರೆಲ್ಲ ಕೂಡ ಹೋಗ್ಬೇಕಾದ್ರೆ ಸುಮ್ ಸುಮ್ಮನೆ ಹೋಗಾಗಿಲ್ಲ. ಜ್ಞಾನಿಗಳು ಯೋಗ್ಯರು ಯಾವ್ಯಾವ ರೀತಿಯಲ್ಲಿ ಸಾಯೋದಿಲ್ಲ ಅವರು. ಅವರು ಸಾಯ್ಬೇಕಾದ್ರೆ ಎರಡೇ ಮಾರ್ಗ ಇಲ್ಲ, ಇಷ್ಟಪಟ್ಟು ಸಾಯ್ಬೇಕು, ಸ್ವಚ್ಛಂದ ಮೃತ್ಯುಗಳಾಗಿ ಸಾಯ್ಬೇಕು. ಇಲ್ಲದೆ ಹೋದ್ರೆ ಯುದ್ಧದಲ್ಲಿ ದೊಡ್ಡವರಿಂದ ಹೊಡೆಸ್ಕೊಂಡು ಸಾಯ್ಬೇಕು. ಎರಡೇ ದಾರಿ ಬೇರೆ, ಬಲವದ್ಧಿ ವಧಂ ವಿನಾ ಅಂತ ಹೇಳಿದ್ದಾರೆ. ದೊಡ್ಡವರಿಂದ ಹೊಡೆಸ್ಕೊಂಡು ಸಾಯ್ಬೇಕು, ಇಲ್ಲ ಇಷ್ಟಪಟ್ಟು ಸಾಯ್ಬೇಕು. ಇವ್ರು ಇಷ್ಟಪಟ್ಟು ಸಾಯೋದಿಲ್ಲ. ಭೀಮಾರ್ಜುನರು ರಾಜ್ಯ ಆಳ್ಬೇಕಾದ್ರೆ, ಧರ್ಮರಾಜ ರಾಜ್ಯ ಆಳ್ಬೇಕಾದ್ರೆ ಆರಾಮಾಗಿ ಇಲ್ಲೇ ಎದ್ದುಬೇಡ ಅಂತ ಅನ್ಕೋತಾರೆ ಹೊರತು ಅವ್ರು ಬಿಟ್ಟು ಹೋಗೋ ಯೋಚನೆ ಮಾಡೋದಿಲ್ಲ. ಅಂದ್ರೆ ಕಲಿಯುಗ ಬರಕ್ಕಾಗೋದಿಲ್ಲ. ಇನ್ನು ದೊಡ್ಡ ಹೊಡೆದ ದೊಡ್ಡ ಬಲಾಢ್ಯರು ಹೊಡೆದು ಸಾಯಿಸಬೇಕು. ಆ ಕೆಲಸ ಆಗ್ಬೇಕೀಗ. ದ್ರೋಣಾಚಾರ್ಯನ ಹೇಳಿಕೊಡ್ತೇನೆ, ಚೆನ್ನಾಗಿ ಕಲಿತಾರೆ. ಪಾಂಡವರ ಕಡೆಯವರು ಹೊಡಿತಾ ಹೋಗ್ತಾರೆ. ಸೊ ಯುದ್ಧ ಮುಗಿಯುವತ್ತು ಏನಾಗಿರ್ತದಾಗ ಬ್ಯಾಲೆನ್ಸ್ ಆಗಿಬಿಡ್ಬೇಕು. 11 ಶ್ರೇಣಿ ಜನ ಇವರು ಸಾಯ್ಬೇಕು, ಪಾಂಡವರಿಂದ ಹೊಡೆಸಿಕೊಂಡು ಅವ್ರ ಕಡೆ ಹೊಡೆಸಿಕೊಂಡು ಅವರ ಕಡೆಯವರು ಇವರು ಹೊಡಿಬೇಕು. ಇವರು ಇವ್ರ ಮಗ ಇಬ್ಬರು ಸೇರ್ಕೊಂಡು ಹೊಡೆದು ಬಿಟ್ರೆ ಮುಗಿಯೋದು ಹಾಗೇನೆ ಕೊನೆಗೆ. ಆ ರೀತಿ ಆಗಲಿ ಅಂತ ಸಂಕಲ್ಪ ಮಾಡಿ ಪರಶುರಾಮದೇವರು ಹೇಳಿಕೊಟ್ಟು ಬಿಟ್ಟರಂತೆ. ಭೂಭಾರ ಹರಣಕ್ಕೆ ಅವರನ್ನ ಸಾಧನವನ್ನಾಗಿ ಪರಶುರಾಮದೇವರು ತಾವು ಹೆಲ್ಪ್ ತಗೋತಾ ಇಲ್ಲ, ಅವ್ರಿಗೆ ಅವಕಾಶ ಕಲ್ಪಿಸ್ತಾ ಇದ್ದ, ಆಪರ್ಚುನಿಟಿ ಕೊಡ್ತಾ ಇದ್ದಾರೆ ದ್ರೋಣಾಚಾರ್ಯರಿಗೆ. ಅದು ಅವತ್ತು ಗೊತ್ತಾಗೋದಿಲ್ಲ ಅವರಿಗೆ, ಆಮೇಲೆ ಗೊತ್ತಾಗುತ್ತೆ. ಅದಕ್ಕೆ ಎಷ್ಟೋ ಕೆಲಸಗಳು ನಮಗೆ ಅವತ್ತು ಗೊತ್ತಾಗೋದಿಲ್ಲ. ಎಂದೋ ಏನೋ ತೊಗೊಂಡ್ಬಿಟ್ಟಿರ್ತಾನೆ, ಸರುಮೂಲ ಅಂತ ಪುಸ್ತಕ ತೊಗೊಂಡಿರ್ತಾನೆ. ಜನ ತೊಗೊಂಬೋದಿಲ್ಲ ಬಿಡಿ, ಸಾಮಾನ್ಯ ವಿಚಾರ ಮಾಡೋದಿಲ್ಲ. ಯಾವಾಗಲೋ ಗೊತ್ತಾಗುತ್ತೆ, ನನ್ನ ಮಗ ಒಳ್ಳೆ ಮಗ ಹುಟ್ಟುಬಿಟ್ಟು ಅಪ್ಪ ಸರುಮೂಲ ಅಂತ ಯಾರು ತೋರಿಸು ಅಂತ ಕೇಳಿದರೆ, ಸದ್ಯ ಅದೊಂದು ನಾನು ತೊಗೊಂಡಿದ್ದು ಒಳ್ಳೇದಾಯ್ತು ನೋಡಪ್ಪ ಸರುಮೂಲ ಅಂತ ಹೇಳಿದ್ರೆ ಅವಾಗ ಎಷ್ಟು ಖುಷಿ ಆಗ್ತದೆ ಅವನಿಗೆ. ಎಂದೋ ತೊಗೊಂಡಿದ್ದು ಉಪಯೋಗಕ್ಕೆ ಬಂತಾ ಇಲ್ಲ ಈಗ ಆ ಥರ. ಇವತ್ತು ಅವರಿಗೆ ಆ ಉಪಯೋಗಕ್ಕೆ ಬಂತದ್ದು ಒಂದು, ಅದು ಶಸ್ತ್ರ ಉಪಯೋಗಕ್ಕೆ ಬಂತು, ನಮಗೆ ಶಾಸ್ತ್ರ ಉಪಯೋಗಕ್ಕೆ ಬರ್ತದೆ ಅನ್ನೋದೇ ವಿಶೇಷ. ಅದಕ್ಕೆ ಅವ್ರು ಹೇಳಿಕೊಟ್ರಂತೆ, 12 ಮುಗೀತು, ಇನ್ನು ಹೋಗಿ ಬನ್ನಿ. ಆಗಲೂ ಹೋಗಿ ಕೊಡ್ತಾ ಇಲ್ಲ, ಮತ್ತೆ ಹೋಗಿ ಬನ್ನಿ ಅಂತ ಹೇಳಿದ ತಕ್ಷಣ ಹೊರಟರು. ಆಗ ನೆನಪಾಯಿತು, ಹಸಿವು ಬಂದು ಹಾಲಿಗೆ ಬಂದಿದ್ದೆ ನಾನು ಅಂತ ಹೇಳಿಬಿಟ್ಟು ಹಾಲು ತರಕ್ಕೆ ಮತ್ತೆ ಹೊರಡ್ತೀರಿ. ಪಾಪ ಹುಡುಗನಿಗೆ ತೊಟ್ಲು ತರಲಿಕ್ಕೆ ಹೊರಟವನು, 20 ಆಗಿಬಿಟ್ಟು ತೊಟ್ಲು ತೊಗೊಂಡು ಏನು ಮಾಡಬೇಕು ಈ ಮಧ್ಯೆ, ಟೂ ಲೇಟ್. ಆದರೆ ಅವ್ರು ಹಠ ಈಗ, ಆ ಮಗ ಹಾಲು ಕೂಡ ವಯಸ್ಸು ಮೀರಿ ಆಗಿಬಿಟ್ಟಿದೆ ಈಗಾಗಲೇ. ಆದರೆ ಬರಿ ಕೈಯಲ್ಲಿ ಬಂದರೆ ಯಜಮಾನರು ಅಂತ ಅನ್ಸ್ಕೋಬಾರ್ದು ಅಂತ ಹೇಳಿಬಿಟ್ಟು ಏನಾದರೂ ಹೊಸ ತೊಗೋಬೇಕು ಅಂತ ಯೋಚನೆ ಮಾಡಿ ಹೊರಡ್ತಾ ಇದ್ದಾರೆ ಅವರು. ಈಗ ಫ್ಲಾಶ್ ಆಯ್ತಂತ ಅವರಿಗೆ, ಏನು ಭಗವತ್ ಸಂಕಲ್ಪ ಮೊದಲೇ ಆಗಬಾರ್ದೇ ಅದು ಒಂದು, ಈಗಾಯ್ತಂತ. ಏನಾಯ್ತು ಅಂದರೆ, ಅವರು ದ್ರೋಣಾಚಾರ್ಯ ಯಾವಾಗ ಹುಟ್ಟಿದ್ರು ಭರದ್ರಾಜರ ಮಕ್ಕಳಾಗಿಬಿಟ್ಟು, ಅದೇ ಹೊತ್ತಿಗೆನೆ ಪೃಷತ ಅಂತ ಒಬ್ಬ ರಾಜ ಇದ್ದ. ಅವನು ಪಾಂಚಾಲ ದೇಶದ ರಾಜ. ಅವನಿಗೆ ಸಂತಾನ ಇರಲಿಲ್ಲ. ಅವನೇನು ಮಾಡಿದ, ಭರದ್ವಾಜರು ಎಲ್ಲಿ ತಪಸ್ ಮಾಡ್ತಾ ಇದ್ದಲ್ಲ ಆಶ್ರಮ ಇತ್ತಲ್ಲ, ಅಲ್ಲಿಗೆ ತಪಸ್ ಮಾಡಲಿಕ್ಕೆ ಅಂತ ಕಾಡಿಗೆ ಹೋದ. ಅಲ್ಲೇ ತಪಸ್ ಮಾಡ್ಕೊಂಡಿದ್ದ. ಆಗ ಅವರು ಮಗು ಹುಟ್ಟಿದ ಅವನಿಗೆ, ದ್ರುಪದ ರಾಜ ಹಾಗೆ ಹುಟ್ಟಿದ. ದ್ರುಪದ ರಾಜ ಪೃಷತ ಅಂತಕ್ಕಂಥ ಪಾಂಚಾಲ ದೇಶದ ರಾಜನ ಮಗ. ಈ ಕಡೆಗೆ ದ್ರೋಣರು ಹುಟ್ಟಿದ್ರು, ಇಬ್ಬರು ಸಮವಯಸ್ಕರು ಇಬ್ಬರು ಕೂಡ. ಅವರು ಮಗು ಹುಟ್ಟಿದ ಹೊರತು ಇವನಿಗೂ ಹುಟ್ಟಿದ, ಆದ್ರಿಂದ ಎಲ್ಲ ಜೊತೆಗಾರರವರು. ಪುಷತರಾಜ ಏನು ಮಾಡಿದನಂತೆ, ಊರಿಗೆ ವಾಪಸ್ ಹೋಗಬೇಕೀಗ, ಮಗು ಹುಟ್ಟಿ ಆಯಿತು ಅಂತ ಯೋಚನೆ ಮಾಡ್ತಾನೆ. ಊರಿಗೆ ಕರ್ಕೊಂಡು ಮಾಡೋದೇನು ನಾನೀಗ, ದೊಡ್ಡ ಋಷಿಗಳ ಆಶ್ರಮ, ದ್ರೋಣರಂಥವ್ರು ಜೊತೆಗಿದ್ದಾರೆ, ತಮ್ಮ ಮಗನಿಗೆ ಹಾಗೂ ಪಾಠ ಹೇಳಿಕೊಡ್ತಾರೆ ಅವರು. ನನ್ನ ಮಗನು ಇಲ್ಲೇ ಬಿಟ್ಟುಬಿಟ್ರೆ ಒಳ್ಳೆ ವಿದ್ಯಾವಂತನಾಗ್ತಾನೆ, ರಾಜ್ಯಕ್ಕೆ ಅರ್ಹತೆ ಪಡಿತಾನೆ, ಆ ಕರೆಸ್ಕೊಂಡ್ರಾಯ್ತು ಅಂಥೇಳಿ ತಮ್ಮ ಮಗನ ಅಲ್ಲೇ ಬಿಟ್ಟುಬಿಟ್ರಂತ. ಪುಷತರಾಜ ದ್ರುಪದರಾಜನ ಅಲ್ಲೇ ಬಿಟ್ಟುಬಿಟ್ಟು ಇಲ್ಲೇ ಓದ್ಕೊಂಡಿರು, ಸ್ವಾಮಿ ಭರದ್ವಾಜರೇ ನನ್ನ ಮಗನನ್ನು ಚೆನ್ನಾಗಿ ನೋಡಿಕೊಳ್ಳಿ, ಅವನು ವಿದ್ಯಾವಂತನನ್ನು ಮಾಡಿ ಅಂತ ಹೇಳಿಬಿಟ್ಟು ವಾಪಸ್ ಹೋಗಿಬಿಡ್ತಾರೆ. ಹಾಗೆ ಏನು ಎಷ್ಟು ಜ್ಞಾನಿಗಳು ಅವರೆಲ್ಲ ಕೂಡ. ಹುಟ್ಟಿದಕ್ಕೋಸ್ಕರ ಹೆಂಡತಿ ಮಗಳೇರ ತೋರಿಸ್ಬಾರ್ದೆ ಕೊನೆ ಪಕ್ಷ, ಅದೂ ಇಲ್ಲ ಬುಡದವರಿಗೆ ತೋರಿಸ್ಬಾರ್ದೆ, ಇಲ್ಲ ಆ ಮಗು ಓದ್ಕೊಂಡೇ ಬರಲಿ ಅಂತ ಬಿಟ್ಟು ಹೊರಟೋಗ್ಬಿಟ್ರು. ದ್ರೋಣಾಚಾರ್ಯರು ಅವರು ಜೊತೆ ಆಗಿಬಿಟ್ರು, ಪದ ಇಬ್ಬರು ಜೊತೆ ಆಗಿಬಿಟ್ರು. ಜೊತೆಯಾಗಿ ಭರದ್ವಾಜ ಪಾಠ ಓದ್ತಾ ಇದ್ದಾರೆ. ಒಂದು ಸ್ಟೇಜ್ ಬಂತು, ಒಂದು 16-20 ವರ್ಷ ಓದು ಮುಗೀತು. ದೃಪದ ರಾಜರ ಓದು ಮಂಗಳ ಆಯಿತು, ವಾಪಸ್ ಹೋಗಬೇಕಲ್ಲ. ದೃಪದ ರಾಜರಿಗೆ ಸುದ್ದಿ ಬಂತು, ಇನ್ನು ಓದಿದ್ದೆ ಉರಿ ಬಾ ಅಂತ ತಂದೆ ಹೇಳಿ ಕಳಿಸಿದ. ದೃಪದ ರಾಜ ಹೊರಟು ನಿಂತ್ಕೊಂಡ. ದ್ರೋಣರ ಬಿಟ್ಟಲಕ್ಕೆ ಬರಸ್ತಿಲ್ಲ, ಪಾಪ ತುಂಬ ಕ್ಲೋಸ್ ಆಗಿ ಬೆಳೆದಿದ್ರು, ಪಾಪ ತುಂಬ ಆತ್ಮೀಯರಾಗಿದ್ದರು. ಗುರುಗಳ ಮಗ ಬೇರೆ. ಅವನ ಕರೆದು ಹೇಳ್ತಾನೆ ದೃಪದ ರಾಜ, ಆಚಾರ್ಯರೇ ನೀವು ನನ್ನ ಗುರುಗಳ ಮಗ, ತುಂಬ ಪ್ರೀತಿಯ ಸ್ನೇಹಿತರು, ಎಷ್ಟು ನಿಮ್ಗೆ ಬಿಟ್ಟವಲ್ಲೂ ತುಂಬ ಕಷ್ಟ ಆಗ್ತಾ ಇದೆ, ನಿರ್ವಾಹ ಎಲ್ಲ ಹೋಗಬೇಕಾಗಿದೆ, ಈಗೋ ನಿಮ್ಮ ಕೈ ಮೇಲೆ ಕೈ ಹಾಕಿ ಒಂದು ಭಾಷೆ ಕೊಡ್ತೇನೆ ಅಂತ ಹೇಳಿದರು. ಏನು ಕೊಡ್ತಿ ಅಂತ ಕೇಳಿದರು. ನಾನು ಮುಂದೆ ರಾಜನಾಗ್ತೇನಲ್ಲ, ಮುಂದೆ ರಾಜನಾಗ್ತೇನೆ, ನೀವು ಬಿಟ್ಟಿರ್ಲಕ್ಕೆ ನನಗಾಗೋದಿಲ್ಲ, ಅದಕ್ಕೆ ಅರ್ಧ ರಾಜ್ಯ ನಿಮಗೆ ಕೊಡ್ತೇನೆ ಅಂತ ಹೇಳಿಬಿಡ್ತಾನೆ. ಸಹೈವ ರೌರಾಜ್ಯ, ಅರ್ಧ ರಾಜ್ಯ ನಿಮಗೆ, ಅರ್ಧ ರಾಜ್ಯ ನನಗೆ, ಅಂತ ಪ್ರೀತಿಯ ಸ್ನೇಹಿತರು ಅಂತ ಹೇಳಿದ್ರು. ಇವರೇನು ಕೊಡೋ ಅಂತ ಕೇಳಲಿಲ್ಲ, ಪಾಪ ತಾನೇ ಮಾಡಿಕೊಂಡು ಮಾತಾಡುವ. ಇದಕ್ಕಿಂತ ಪ್ರಾಮಿಸ್ ಊಟಕ್ಕೆ ಬನ್ನಿ ಅಂತ ಕರೆದ ಆಮೇಲೆ ಮನೆ ಊರಲ್ಲಿಲ್ಲ ಅಂತ ಹೇಳ್ತಾರೆ, ಹಾಗೂ ಆಯ್ತು. ಅವ್ರು ಕರೆಯಲ್ಲ ಕೇಳಿಲ್ಲ ಪಾಪ, ಸುಮ್ಮನೆ. ಇದಕ್ಕೇನೆ ಪ್ರಾರಬ್ಧ ಅಂತ ಕರೀತಾರೆ, ಭಗವದ್ ಇಚ್ಛೆ ಅಂತ ಕರೀತಾರೆ. ಮಾತು ಕೊಟ್ಟು ಹೊರಟೋಗ್ಬಿಟ್ಟ. ದ್ರೋಣಾಚಾರ್ಯಗೆ ಮಾತು ಬೇಕೇ ಇದ್ದಿಲ್ಲ, ಪಾಪ ಮರ್ತು ಬಿಟ್ಟಿದ್ರು ಅವರು. ಈಗ ಜ್ಞಾಪಕ ಆಗಬೇಕಾದನ, ಯಾರು ಕೇಳಬೇಕು ಅದು ಅನ್ಕೊಂಡ್ರಲ್ಲ, ಅಯ್ಯೋ ಎಂತ ಕೆಲಸ ಆಯ್ತಲ್ಲ, ತಾವೇ ಇಟ್ಟು ಎಫ್ ಡಿ ಓಪನ್ ಮಾಡಿದಾಗಾಯ್ತು ಅಷ್ಟೇ, ಇನ್ನೇನು ಇನ್ನೊಬ್ಬರು ಕೇಳಬೇಕಾಗಿಲ್ಲ. ಹೇಗೋ ಮಾತು ಕೊಟ್ಟಿದ್ದಾನೆ ಪಾಪ, ಅದಕ್ಕೆ ಅರ್ಧ ರಾಜ್ಯನ ಕೊಡಬೇಕಾಗಿಲ್ಲ ಆತ. ಹೋಗಿಬಿಟ್ಟು ಒಂದು ಹೊಸ ಕೊಡಯ್ಯ ಅಂದ್ರೆ ತಗೊಂಡ್ಬಿಟ್ರೆ ಮುದೋಯ್ತಲ್ಲ, ಮದ್ರೆ ಒಳಿ ಬರದ ಇದು ಒಂದು. ಅದಕ್ಕೆ ಹೇಳಿದ್ ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿ ಇದ್ದಿದ್ರೆ ಜಗತ್ತು ಏನೇನೋ ಆಗೋಗ್ಬಿಡ್ತಿ. ಬುದ್ಧಿ ಇರೋದು ಇಲ್ಲಿ, ಕಂಟ್ರೋಲ್ ಇರೋದು ಅಲ್ಲಿ. ಆದ್ರಿಂದ ಧಿಯೋ ಯೋನ ಪ್ರಚೋದಯಾತ್ ಅಂತ ಕರಿ. ದಿವಸಕ್ಕೆ ಎಷ್ಟೋದಕ್ಕೆ ನಾವೇ ಅನ್ಕೋತಾ ಇರ್ತೇವೆ, ಅದನ್ನು ನಾವೇನು ಅಯ್ಯೋ ಹಿಂಗೆ ಮಾಡಬಾರ್ದಾಗಿತ್ತು, ಹಾಗೆ ಮಾಡಬಾರ್ದಾಗಿತ್ತು ಅಂತ ಅನ್ಕೊಳ್ಳೋದೆಲ್ಲ ಮುಗಿದ ಮೇಲೆ. ಆದ್ದರಿಂದ ಬುದ್ಧಿ ನಮ್ಮ ಕೈಯಲ್ಲಿಲ್ಲ ಅಂತ ಗ್ಯಾರಂಟಿ ಆಗ್ತದೆ. ಈ ಮಾತನ್ನು ಅರ್ಥ ಮಾಡಿಕೊಂಡ್ರೆ ಗಾಯತ್ರಿ ಮಂತ್ರ ಸುಮ್ಮನೆ ಹೇಳೋದಿಲ್ಲ, ನಮ್ಮ ಬುದ್ಧಿನ ಪರಮಾತ್ಮ ಸದಾಕಾಲದಲ್ಲೂ ಕೂಡ ಸನ್ಮಾರ್ಗದಲ್ಲಿ ಪ್ರೇರೇಪಣೆ ಮಾಡಲಿ. ಬಲ್ಬ್ ಅಲ್ಲಿದೆ, ಸ್ವಿಚ್ ಅಲ್ಲಿಲ್ಲ, ಎಲ್ಲೋ ಸ್ವಿಚ್ ಒಂದು ಕಡೆಗೆ, ಬಲ್ಬ್ ಇರೋದೆ ಒಂದು ಕಡೆ, ಸ್ವಿಚ್ ಇರೋದೆ ಒಂದು ಕಡೆಗೆ. ನಮ್ಮ ಬುದ್ಧಿ ಪರಮಾತ್ಮ ಎಲ್ಲರ ಬುದ್ಧಿನೂ ಕೈಲಿಟ್ಕೊಂಡಿದ್ದಾರೆ ಪರಮಾತ್ಮ. ತೇನವಿನ ತೃಣಮೇ ನೆಚ್ಚರ. ಯಾರು ಗಾಯತ್ರಿ ಮಂತ್ರವನ್ನು ಸರಿಯಾಗಿ ಜಪಿಸಿ ದೇವರ ಆರಾಧನೆ ಮಾಡ್ತಾರೋ, ದಿವಸ ಪೂರ್ತಿ ದೇವರು ಹೀಗೆ ಪ್ರೇರ ಮಾಡ್ತಾನೆ ಇರ್ತಾರೆ. ಎಷ್ಟೋದರೆ ಹೇಳ್ತಾರೆ, ನಾನು ಈ ಕಡೆ ತಿರುಗೋ ಆ ಕಡೆ ತಿರುಗಿದ್ದಿದ್ರೆ ಪ್ರಾಣನೇ ಹೋಗ್ತಿತ್ತು, ಈ ಕಡೆ ತಿರುಗಿದೆ ಬಿದ್ರೆ ಫುಟ್ಪಾತ್ ಮೇಲೆ ಬಿದ್ದೆ, ಆ ಕಡೆ ಬಿದ್ದಿದ್ರೆ ಮೈ ಮೇಲೆ ದಾರಿ ಹೋಗಿಬಿಡ್ತಿತ್ತು ಅಂತ ಹೇಳಿದ್ದಾರೆ. ಇವು ಬೀಳಕ್ಕೆ ಬದಲು ಬೀಳ್ತಾರೆ, ಬುದ್ಧಿ ಕೈಲಿ ಬೀಳ್ತಾನೆ ಇದ್ದಿಲ್ಲ. ಫಸ್ಟ್ ಅವರು ಈ ಕಡೆ ಬಿದ್ದೆ ಆ ಕಡೆ ಬಿದ್ದೆ ಪ್ರಶ್ನೆ ಅಲ್ಲ, ತನ್ನ ಬುದ್ಧಿ ತನ್ನ ಕೈಲಿ ಬೀಳ್ತಾನೆ ಇದ್ದಿಲ್ಲ ಅವರು. ಆ ಕಡೆ ಬುದ್ಧಿ ಯಾರು ಕೊಟ್ಟರು ಬೀಳೋ ಬುದ್ಧಿ? ಬೀಸಿದ್ಯಾರು? ಗಾಯತ್ರಿ ಜಪ ಮಾಡಿದ್ದ, ದೇವರ ಪುಣ್ಯ, ದೇವರ ಅನುಗ್ರಹ ಮಾಡಿದ, ಜನ್ಮಾಂತರ ಸುಕೃತ, ಆ ಕಡೆ ಬಿದ್ದ ಪ್ರಾಣ ಉಳ್ಕೊಂಡಿತು. ನಮ್ಮಿಂದ ನಡೆಯೋದಲ್ಲ ಅದು. ಮನುಷ್ಯ ಎಷ್ಟೇ ಹಾರಾಡಿದರೂ ಕೂಡ ದೇವರಿದ್ದೇ ಇದ್ದಾನೆ, ಅವನು ಅವಲಂಬಿಸಿ ನಾವು ಬದುಕಿದ್ದೇವೆ. ಸ್ವತಂತ್ರೋ ಭಗವಾನ್ ವಿಷ್ಣು. ದ್ರೋಣರಂತವರು ಇಂತ ಅನುಭವ ಆಗಬೇಕಾ? 12 ವರ್ಷ ಮುಂಚೆ ಆಗಿದ್ದರೆ ಈ ಪ್ರಸಂಗನೇ ಚೇಂಜ್ ಆಗಿ ಹೋಗ್ತಿತ್ತು. ಆದರೆ ದೇವರು ತನ್ನ ಸಂಕಲ್ಪಕ್ಕೆ ತಕ್ಕಂತೆ ಮಾಡಿಸ್ತಾರೆ. ಜಗನ್ನಾಥದಾಸರ ಸ್ತೋತ್ರ ಮಾಡ್ತಾರೆ, ನಿನ್ನ ಸಂಕಲ್ಪಾನುಸಾರ ಮಾಡೋದು ದೇವ್ರ ನಾಮನೇ ಉಂಟು. ಪರಮಾತ್ಮ ನಿನ್ನ ಇಚ್ಛೆನೇ ಇಚ್ಛೆ. ನಮ್ದೇನಾದ್ರು ಇವತ್ತು ನಡೀತು ಅಂದರೆ ನಾವು ಅಂದ್ಕೊಂಡು ನಡೀತು ಅಲ್ಲ, ದೇವರಿಚ್ಛೆ ಆಗಿತ್ತು ಅಂತ ನಡೀತೇ ಹೊರತು ನಾವು ಅಂದ್ಕೊಂಡಿದ್ದು ನಡೆಯಲು ಸಾಧ್ಯವೇ ಇಲ್ಲ. ಸ್ವತಂತ್ರ ಪರಮಾತ್ಮ ಮಾತ್ರನೇ. ದೃಪದನ ಹತ್ರ ಹೋಗಬೇಕು ಸಂಕಲ್ಪ ಮಾಡಿ, ಮನೆಗೆ ಹೋಗಲಿಲ್ಲ ಅವರು, ಸೀದಾ ದೃಪದ ರಾಜನ ಹತ್ರ ಹೋದ್ರು. ಹೋದವರೇ ದೃಪದ ರಾಜನ ಹೇಳಿ ಕಳಿಸಿದ, ನಾನು ಬಂದಿದ್ದೇನೆ ಅಂತ ಹೇಳಿ ಕಳಿಸಿದ. ದೃಪದ ರಾಜನಿಗೆ ಗೊತ್ತಾಯ್ತು, ದ್ರೋಣಾಚಾರ್ಯ ಅಡ್ರೆಸ್ ಎಲ್ಲ ಕೊಟ್ಟ ತಕ್ಷಣ ನೋಡಿದ ತಕ್ಷಣ, ಓಹೋ ನಾವತ್ತು ಮಾತು ಕೊಟ್ಟಿದ್ದೆ, ಬಂದುಬಿಟ್ಟಿದ್ದಾರೆ, ಬಹುಶಃ ಅರ್ಧ ರಾಜ್ಯ ಕೇಳ್ತಾರೆ, ತಾಳೆ ಎಲ್ಲ ಅನ್ಕೊಂಡ್ಬಿಟ್ಟ. ಯಾರಿಗೋ ಬೆಂಗಳೂರಿಗೆ ಬಂದ ಮನೆ ಬನ್ನಿ ಅಂತ ಹೇಳಿದ್ರು, ಬಂದರು ಊಟಕ್ಕೆ ಬಂದರು ಅಂತ ತಿಳ್ಕೊಂಡ್ರೆ ಆಗೋ ಹಾಗೆ. ಅವರು ಪಾಪ ನೋಡಕ್ಕೆ ಅಂತ ಬಂದಿರಬಹುದು, ಅವರು ಊಟಕ್ಕೆ ಬಂದರು ಮತ್ತೆ ಹೋಳಿಗೆ ಮಾಡ್ಬೇಕಾಗತ್ತೋ ಏನು ಗತಿಯೋ, ಸುಮ್ಮನೆ ಏನು ಬಜಿತಿಯಪ್ಪ ಅಂತ ಅನ್ಕೊಂಡ್ರೆ ತಾನೇ ಅನ್ಕೊಂಡ್ಬಿಟ್ಟು ಕಮಿಟ್ ಮಾಡ್ಕೊಂಡ್ರೆ ಆಗೋ ಹಾಗೆ. ಸುಮ್ಮನೆ ಮಾತಾಡಿಸ್ಬಾರ್ದೆ, ಏನೇನೋ ಯೋಚನೆ ಪಾಪ. ಅರ್ಧ ಕೇಳಕ್ ಬಂದಿದ್ದಾರೆ ಅಂತ ಗಾಬರಿ ಆಗಿಬಿಟ್ಟು, ನಾನೀಗ ದ್ರೋಣಾಚಾರ್ಯದವ್ರು ಒಪ್ಕೊಂಡು ಬಿಟ್ರೆ ಏನಾಗುತ್ತೆ, ಅರ್ಧ ರಾಜ್ಯ ಕೊಡಬೇಕಾಗುತ್ತೆ ಅಂತ ಹೇಗೆ ಕುತರ್ಕ ಮಾಡ್ತಾನೆ. ಅವನು ಕೆಟ್ಟವನಲ್ಲ, ಮತ್ತೆ ತುಂಬ ಸಾತ್ವಿಕ ತುಪದ ರಾಜ, ಅವನು ಅಂತಿಂತವನಲ್ಲ. ಹೂಹೋಡ ಗಂಧರ್ವನ ಅವತಾರ ವಿರಾಟ ರಾಜ, ಹಾಹಾ ಎಂಬ ಗಂಧರ್ವನ ಅವತಾರ ಈತ, ಹೂಹೂ ಎಂಬ ಗಂಧರ್ವನ ಅವತಾರ, ಸಾಮಾನ್ಯ ವ್ಯಕ್ತಿ ಅಲ್ಲ. ಅವತ್ತು ಬುದ್ಧಿ ಹಾಗೆ ಹೊಡಬೇಕಾ? ಅದಕ್ಕೆ ಈ ಬ್ರಾಹ್ಮಣನ ಒಪ್ಕೊಂಡ್ಬಿಟ್ರೆ ನಾನು ಫಜೀತಿ ಆಗತ್ತೆ ಅಂತ ಯೋಚನೆ ಮಾಡಿಬಿಟ್ಟು, ಹೇಗಿದ್ದಾರೆ ಆಚಾರ್ಯರು ಅಂತ ಕೇಳ್ತಾನೆ. ಹೀಗಿದ್ದಾರೆ ಅಂತ ಹೇಳ್ತಾರೆ, ಏನು ಬಡವರ, ಸಾಮಾನ್ಯ ದರ್ಜೆಯವರ, ಅವರಿಗೆ ಸಂದೇಶ ಕೊಡು. ನನಿರ್ಧನೋ ರಾಜಸಖೋ ಭವೇತ, ನನ್ನ ಸ್ನೇಹಿತ ಅಂತ ಹೇಳ್ಕೊಂಡು ಬಂದಿದ್ದಾನೆ ಅಂತ ಹೇಳ್ತಿರಲ್ಲ, ಸುಳ್ಳು ಹೇಳ್ತಾನೆ. ನಾನೊಬ್ಬ ರಾಜ, ಅವರೊಬ್ಬ ಬರ ಬ್ರಾಹ್ಮಣ, ನನಗೆ ಹೇಗೆ ಸ್ನೇಹಿತ ಆಗ್ತಾನೆ? ವಿವಾಹಶ್ಚ ವಿವಾದಶ್ಚ ಸಮಯೋರೇವ ಶೋಭತೆ, ಯಯೋರೇವ ಸಮಂ ವಿತ್ತಂ ಯಯೋರೇವ ಸಮಂ ವಯಃ ತೇಷಾಂ ವಿವಾದೋ ವಾದಶ್ಚ. ಒಂದು ಫ್ರೆಂಡ್ಶಿಪ್ ಇತ್ಯಾದಿ ಬರಬೇಕಾದ್ರೆ ಅಂತಸ್ತು ಸಮಾನ ಇರಬೇಕು. ನನಗೆ ಅವನು ಸುಳ್ಳು ಹೇಳ್ತಾ ಇದ್ದಾನೆ, ಒಳಗೆ ಬಿಡಬೇಡಿ, ಆತನ ಸ್ನೇಹಿತನಲ್ಲ ಅಂತ ಹೇಳಿಬಿಟ್ಟ. ಈ ಮಾತನ್ನು ಯಾರೋ ದುರ್ಯೋಧನಂತವ್ರು ಮಾಡಿದರೆ ಸರಿ, ದೃಪದರಾಜ ಮಾಡ್ತಾನಲ್ಲ, ಏನು ಆಶ್ಚರ್ಯ. ಅದಕ್ಕೇನೆ ಹರಿಧರೇಚ್ಛಯೈವ, ಭಗವಂತನ ಸಂಕಲ್ಪ ಆಗಿತ್ತು. ತಕ್ಷಣ ಸುದ್ದಿ ಮುಟ್ಟಿಬಿಡ್ತ ಅವರಿಗೆ, ಸಿಟ್ಟು ಬಂತಂತೆ ದ್ರೋಣಾಚಾರ್ಯರಿಗೆ. ಬ್ರಾಹ್ಮಣರ ಸಂತೆ ಬಾಳ ಕಷ್ಟ, ವಜ್ರಾದಪಿ ಕಠೋರಾಣಿ ಋತೂನಿ ಕುಸುಮಾದಪಿ ಲೋಕೋತ್ತರಾಣಾಂ ಚೇತಾಂಸಿ ಕೋಹಿ ವಿಜ್ಞಾತು ಅರ್ಹತಿ. ಜ್ಞಾನಿಗಳ ಸಹವಾಸ ತುಂಬಾ ಕಷ್ಟ, ಯೋಚನೆ ಮಾಡಿದರಂತೆ. ಹಲೋ ದೃಪದರಾಜ, ಉದ್ದೇಶಪೂರ್ವಕ ಮೋಸ ಮಾಡ್ತಾ ಇದೆಯಾ? ಒಂದೆರಡು ಸಲ ಬಸ್ತಲ್ ಕಂಡವರೇ ಫ್ರೆಂಡ್ಶಿಪ್ ಮಾಡ್ಕೊಂಡಿರ್ತಾರೆ, 20 ವರ್ಷಗಳ ಕಾಲ ಹೆಚ್ಚಿಕೊಳ್ಳಿ ಜೊತೆಗಿದ್ದು ಬಿಟ್ಟು ಜೊತೆಗೆ ಓಡಾಡಿದ ನನ್ನನ್ನು ಗುರ್ತಿಲ್ಲ ಅಂತ ಹೇಳ್ತೀಯಾ? ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ನಿನ್ನ ದುರಹಂಕಾರ ಕಾರಣ, ಸೊಕ್ಕು ಕಾರಣ, ರಾಜ ಅನ್ನೋ ಸೊಕ್ಕು ಕಾರಣ. ನಾನು ಬುದ್ಧಿ ಕಲಿಸ್ತೇನೆ, ಅದಕ್ಕೆ ಸಂಕಲ್ಪ ಮಾಡಿದವರೇ ದರ್ಪಂ ಹನಿಷೇ, ನಿನ್ನ ಸೊಕ್ಕು ಮುರಿತೇನೆ, ನಿನ್ನ ವಂಶ ನಿರ್ವಂಶ ಮಾಡ್ತೇನೆ ಅಂತ ಹಠ ತೊಟ್ಟರು. ಅದಕ್ಕೆ ಹೇಳ್ತಾರೆ, ಬ್ರಾಹ್ಮಣರ ಬೇಡವೋ ಬ್ರಹ್ಮದ್ರೋಹ ಬೇಡವೋ, ಈಸೋಕಾಯಿಯನ್ನೇ ಬಿಟ್ಟು ಬೀಸೋ ಕಲ್ಲನೇ ಕಟ್ಟಿ ಈಸುವ ತೆರದಿ ಈ ಭೂಸುರರ ದ್ರೋಹ ಬೇಡವೋ ಬ್ರಹ್ಮದ್ರೋಹ ಬೇಡವೋ. ಪುರಂದರದಾಸರ ದೇವರನಾಮ, ಅದರ ಫಲಿತಾಂಶ ಏನಾಗಿದೆ? ಈಗ ಹಠ ತೊಟ್ಟು ಹೊರಟೇ ಬಿಡ್ತಾರೆ ಅಲ್ಲಿಂದ. ವಂಶ ನೋಡಿ, ಸುಮ್ಮನೆ ಕೊಟ್ಟರೆ ಹಸು ಹೋಗ್ತಿತ್ತು, ಅದನ್ನು ಅರ್ಧರಾಜ್ಯ ಮಾತಾಡಬಹುದಾಗಿತ್ತು. ಅರ್ಧರಾಜ್ಯ ಏನು ಕೊಡಬೇಕಾಗುತ್ತೋ ಅಂತ ಹೋಗಿ ವಂಶನೇ ಕಳ್ಕೊಂಡಾಗಾಯ್ತಪ್ಪ, ವಂಶ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಇದು ಮನುಷ್ಯ ಮಾಡ್ತಕ್ಕ ದೊಡ್ಡ ತಪ್ಪುಗಳಲ್ಲಿ ಒಂದು. ದುಪದಾ ತುಂಬಾ ಸಾತ್ವಿಕ, ಪ್ರಾರಬ್ಧ ಆಗಿ ಮಾಡಿಸ್ತಾ ಇದೆ ಪಾಪ. ಅದೇನಾಗುತ್ತೆ ಎಂಬುದು ಬಹಳ ಸ್ವಾರಸ್ಯದ ವಿಚಾರ. ಮುಂದೆ ದ್ರೋಣಾಚಾರ್ಯ ಎಲ್ಲಿ ಹೋಗ್ತಾರೆ ಅಂತ ಮುಂದಿನ ಪ್ರಶ್ನೆ. ಬಂದು ಮನೆ ಅಂತೂ ಹೋಗೋದಿಲ್ಲ, ಯಾವಾಗಲೇ ಮನೆ ಬಿಟ್ಟರೆ ಪುಣ್ಯಾತ್ಮರು. ಅವತ್ತಿಂದ ಬೇಗ ಮನೆಗೆ ಹೋಗಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಹೋಗಿ ಹೋಗಿ ಸುತ್ತ ಹೋಗ್ತಾರೆ, ಮತ್ತೆ ಎಲ್ಲಿ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಮಾಡ್ತಾ ಒಂದು ಹೊಳಿತಂತ ಅವರಿಗೆ. ಆಗ ಸಿಟ್ಟು ಬಂದ್ರೆ ಏನು ಮಾಡೋದಕ್ಕೆ ಗೊತ್ತಾ, ಒಂದು ದರ್ಬೆ ತಗೊಂಡು ವ್ಯಸ್ತ್ರ ಸುಟ್ಟು ಬೂದಿ ಆಗಿಬಿಡ್ತಿದ್ರು. ಪದರಾಜ್ ರಾಜ್ಯಕ್ಕೂ ಸುಟ್ಟು ಬೂದಿ ಆಗ್ತಿತ್ತು. ಅವ್ರು ಯೋಚನೆ ಮಾಡಿದರಂತೆ, ನಾನು ಬ್ರಾಹ್ಮಣ,